ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮಹಾಶಬ್ದ ಭಾಗ 9. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಲ್ಲಿ ಮಹಾಶಬ್ದ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲಿತುಕೊಂಡು ಬರುವವರಾಗಿದ್ದೇವೆ. ಇವತ್ತಿನ ದಿನದಲ್ಲೂ ಸಹ ಮಹಾಶಬ್ದದ ಸಂದೇಶ ಏನು ಅನ್ನುವಂತಹ ವಿಚಾರವನ್ನು ಮುಂದುವರೆದು ನಾವು ಕಲಿಯಲು ಹೋಗುವಂತವರಾಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಈ ಮಹಾಶಬ್ದದ ಎಚ್ಚರಿಕೆಯ ಸಂದೇಶವನ್ನು ಪ್ರಕಟಣೆ ಪುಸ್ತಕ 14 ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂಥ ವಿಚಾರ, ಅದರಲ್ಲೂ ವಿಶೇಷವಾಗಿ 3 ದೂತನ ಸಂದೇಶವನ್ನು ಅನೇಕ ಜನರು ಮಹಾಶಬ್ದದಿಂದ ಕೂಗಿ ಹೇಳುವಂಥವರಾಗಿದ್ದಾರೆ. ಆ 3 ದೂತನ ಸಂದೇಶದ ಜೊತೆಗೆ ಪ್ರಕಟಣೆ ಪುಸ್ತಕ 18 ಅಧ್ಯಾಯ 1-4 ವಚನದ ತನಕ ತಿಳಿಸಲ್ಪಟ್ಟಿರತಕ್ಕಂತಹ ಆ ಒಂದು ಸಂದೇಶ, ಬಾಬಿಲೋನನ್ನು ಬಿಟ್ಟು ಬನ್ನಿರಿ, ಅವಳ ಪಾಪದಲ್ಲಿ ನೀವು ಪಾಲುಗಾರರಾಗಬಾರದು ಮತ್ತು ಅವಳ ಉಪದ್ರವದಲ್ಲಿ ನೀವು ಭಾಗಿಗಳಾಗಬಾರದು ಅನ್ನುವಂತಹ ಸಂದೇಶವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ನೀಡುವಂತಹ ಈ ಒಂದು ಮಹಾಶಬ್ದದ ಸಂದೇಶವನ್ನು ಕೊನೆ ಕಾಲದಲ್ಲಿ ದೈವಜನರು ನೀಡುವಂಥವರಾಗಿದ್ದಾರೆ, ಅದನ್ನು ಅನೇಕರು ಅಂಗೀಕರಿಸಿಕೊಳ್ಳುವಂಥವರಾಗಿದ್ದಾರೆ ಅನ್ನುವಂತಹ ಸಂದೇಶವನ್ನು ನಾವು ಕಲಿತೆವು. ಅದರ ಮುಂದುವರಿದ ಭಾಗವಾಗಿ ಅನೇಕರು ಅಂಗೀಕರಿಸಿಕೊಂಡು ಸಾವಿರಾರು ಜನರು ಈ ಒಂದು ಸಂದೇಶಕ್ಕೆ ಕಿವಿಗೊಡುವರಂತರಾಗಿದ್ದಾರೆ. ಅನೇಕ ಪುಸ್ತಕಗಳ ಪ್ರಭಾವ ಜನಗಳ ಮೇಲೆ ಬೀರುವಂಥದ್ದಾಗಿದೆ. ಹೇಗೆ ಅನ್ನುವಂತಹ ಸತ್ಯವನ್ನು ನಾವು ಮುಂದುವರಿದು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭು. ಅಪ್ಪ, ಪರಲೋಕದ ಮಹೋನ್ನತ ಸ್ಥಳದಲ್ಲಿ ನೀ ಕುಳಿತು ಭೂಮಿಯ ಮಕ್ಕಳಾದಂಥ ನಮ್ಮನ್ನು ಕಣ್ಣೆತ್ತಿ ನೋಡುವಂಥ ದೇವರಾಗಿದ್ದೆ ಸ್ವಾಮಿ. ಆದರೆ ಈ ಲೋಕದಲ್ಲಿ ನಾವು ಪಾಪಿಗಳಾಗಿದ್ದೇವೆ. ಅಪ್ಪ, ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲ ಪಾಪ ಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಮೇಲೆ ನೀನು ಪರಿಶುದ್ಧಾತ್ಮನನ್ನು ನೆಲೆಗೊಳಿಸು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಇದುವರೆಗೂ ಸ್ವಾಮಿ ಈ ಮಹಾಶಬ್ದ ಸಂದೇಶವನ್ನು ಕೇಳಿದ್ದಾರೆ, ಇವತ್ತಿನ ದಿನದಲ್ಲೂ ಸ್ವಾಮಿ ಅದರ ಮುಂದುವರೆದ ಭಾಗವಾಗಿ ಅವರು ಧ್ಯಾನಿಸುವಾಗ, ಇದನ್ನು ಕೇಳುವಾಗ ನೀನು ಅವರ ಹೃದಯದಲ್ಲಿ ಮಾತನಾಡು. ಈ ಒಂದು ಸತ್ಯವನ್ನು ಹರಿತುಕೊಂಡು ನಿನ್ನ ಬರೋಣಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಳ್ಳುವಾಗೆ ಸಹಾಯ ಮಾಡು. ಒಂದು ವೇಳೆ ಅವರು ಹೊಸದಾಗಿ ಸಂದೇಶವನ್ನು ಕೇಳುತ್ತಿದ್ದಂಥ ಪಕ್ಷದಲ್ಲಿ ನೀನು ಪರಿಶುದ್ಧಾತ್ಮನ ಮುಖಾಂತರವಾಗಿ ಸತ್ಯವೇದದಲ್ಲಿರತಕ್ಕಂಥ ಗೂಢಾರ್ಥಗಳನ್ನು ಅರಿತುಕೊಳ್ಳಲು ಅವರಿಗೆ ಸಹಾಯ ಮಾಡು. ಆ ನಿಮಿತ್ತವಾಗಿ ನಿನ್ನ ಸತ್ಯದಲ್ಲಿ ಅವರು ಬೆಳೆದು ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯ ಕೇಳುಗರೆ, ಕೊನೆ ಕಾಲದಲ್ಲಿ ದೇವರು ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ಲೋಕಕ್ಕೆ ನೀಡುವಂತವನಾಗಿದ್ದಾನೆ. ಎಲ್ಲ ಧಾರ್ಮಿಕ ಸಭೆಗಳಲ್ಲಿ ಚೆದುರು ಹೋಗಿರುವ ಜನರು 3 ದೂತನ ಸಂದೇಶಕ್ಕೆ ಕಿವಿಗೊಡುವಂತೆ ದೇವರು ಈ ಲೋಕಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುವಂತವನಾಗಿದ್ದಾನೆ. ಯಾವ ರೀತಿಯಲ್ಲೆಂದರೆ, ಸೋದೋಮ್ ಪಟ್ಟಣವು ನಾಶವಾಗುವುದಕ್ಕಿಂತ ಮೊದಲು ಲೋಟನು ಅಲ್ಲಿಂದ ಹೇಗೆ ಓಡಿ ಹೋದನು, ಅದರಂತೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾದಂತಹ ಜನರು ದಂಡನೆಗೆ ತೀರ್ಪಿಗೆ ಗುರಿಯಾಗಲಿರುವ ತಮ್ಮ ಸಭೆಯನ್ನು ಬಿಟ್ಟು ತ್ವರೆಯಿಂದ ಹೊರಗೆ ಬರುವಂಥವರಾಗಿದ್ದಾರೆ. ಹೇಗೆಂದರೆ, ಕುರಿಯ ಮಂದೆಯಿಂದ ಚೆದಿರಿ ಹೋಗಿರುವ ಅನೇಕರು ಹಿರಿಕುರಿಬನಾದಂತಹ ಕ್ರಿಸ್ತನನ್ನು ಹಿಂಬಾಲಿಸಲು ಹಿಂತಿರುಗಿ ಕುರಿಯ ಹಟ್ಟಿಗೆ ಬರುವಂಥವರಾಗಿದ್ದಾರೆ. ಇಂತಹ ಒಂದು ಸಂದೇಶವನ್ನು ಕೊನೆ ಕಾಲದಲ್ಲಿ ದೇವ ಜನರು ಪರಿಶುದ್ಧಾತ್ಮ ಭರಿತರಾಗಿ ನೀಡುವಂಥವರಾಗಿದ್ದಾರೆ. ಈ ಒಂದು ಸಂದೇಶವನ್ನು ಕೇಳಿದಂತಹ ಅನೇಕ ಜನರು, ಅಂದರೆ ಒಂದು ದಿನದಲ್ಲಿ 1000 ಹೆಚ್ಚು ಜನರು ಈ ಸತ್ಯವನ್ನು ಅಂಗೀಕರಿಸಿಕೊಳ್ಳುವಂಥವರಾಗಿದ್ದಾರೆ. ಲೋಕದ ಚರಿತ್ರೆಯು ಇನ್ನೇನು ಮುಕ್ತಾಯವಾಗುವ ಸಮಯದಲ್ಲಿ 1000 ಜನರು ಸತ್ಯವನ್ನು ಅಂಗೀಕರಿಸಿಕೊಳ್ಳುವರು. ದೇವರ ಸಭೆಯು ಆಶ್ಚರ್ಯಗೊಳ್ಳುವ ಎಷ್ಟೋ ವೇಗವಾಗಿ ಇದು ನಡೆಯುವಂಥದ್ದಾಗಿದೆ, ಹಾಗೂ ದೇವರ ಹೆಸರು ಮಾತ್ರ ಮಹಿಮೆ ಹೊಂದುವಂಥದ್ದಾಗಿದೆ. ದೇವರ ಪರಿಶುದ್ಧಾತ್ಮನ ಕಾರ್ಯ ಮಾಡುವುದನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಶಿಷ್ಯರ ಮೇಲೆ ಪಂಚಶತಮ ದಿನದಲ್ಲಿ ಪವಿತ್ರಾತ್ಮನು ಸುರಿಸಲ್ಪಟ್ಟಾಗ ಒಂದೇ ದಿನದಲ್ಲಿ 3000 ಜನರು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡರು. ಅದರಂತೆಯೇ ಕೊನೆಯ ದಿನದಲ್ಲೂ ಸಹ ಈ ಒಂದು ಕಾರ್ಯ ನೆರವೇರಲಿದೆ. ಪ್ರಿಯ ಕೇಳುಗರೆ, ಹೇಗೆ ಒಂದೇ ಒಂದು ಸಂದೇಶದಲ್ಲಿ ಆವತ್ತು ಅಪೋಸ್ತಲರು 3,000 ಜನರಿಗೆ ದೀಕ್ಷಾಸ್ನಾನ ಮಾಡಿಸಿದರು. ಇದನ್ನು ನಾವು ಅಪೋಸ್ತಲರ ಕೃತ್ಯದಲ್ಲಿ ಓದುವಂತೆಯವರಾಗಿದ್ದೇವೆ. ಆ ಪಂಚಶತಮ ದಿನದಲ್ಲಿ ಪರಿಶುದ್ಧಾತ್ಮ ಭರಿತರಾಗಿ ಅವರು ನೀಡಿದಂತಹ ಆ ಒಂದು ಸಂದೇಶ ಅನೇಕ ಜನರ ಮನಸ್ಸಿಗೆ ತಟ್ಟಿತು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಪೇತ್ರನ್ನು ನೀಡಿದಂತಹ ಆ ಒಂದು ಸಂದೇಶ ಅವರ ಹೃದಯಕ್ಕೆ ಹಗುಲು ಬಡಿದಂಗಾಯಿತು, ನಾಟಿದಂತಾಯಿತು, ಏನೋ ಒಂದು ಚುಚ್ಚಿದಂತಾಯಿತು. ಪರಿಶುದ್ಧಾತ್ಮನ ಕಾರ್ಯವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪರಿಶುದ್ಧಾತ್ಮನು ಯಾರ ಹೃದಯದಲ್ಲಿ ಹೇಗೆ ಯಾವ ಸಮಯದಲ್ಲಿ ಯಾವ ಸಂದೇಶದ ಮೂಲಕವಾಗಿ ಕ್ರಿಯೆಯನ್ನು ಮಾಡುವಂಥವನಾಗಿದ್ದಾನೆ ಎಂಬುದಾಗಿ ನಾವು ಯಾರೂ ಸಹ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಹೇಗೆ ಗಾಳಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಾಗ ಅದರ ಅನುಭವವನ್ನು ನಾವು ಹೊಂದಿಕೊಳ್ತಕ್ಕಂಥವರಾಗಿದ್ದೇವೋ, ಆ ರೀತಿಯಾಗಿ ಅನೇಕರು ಈ ಸಂದೇಶ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ ಅವರ ಹೃದಯದಲ್ಲಿ ಪರಿಣಾಮ ಬೀರ್ತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಹೇಗೆ ಪಂಚಶತಮ ದಿನದಲ್ಲಿ 3,000 ಜನ, 4,000 ಜನ, 5,000 ಜನ ಹೀಗೆ ಸತ್ಯವನ್ನು ಹರಿತುಕೊಂಡವರೆಲ್ಲ ಸಭೆಗೆ ಪ್ರತಿನಿತ್ಯ ಸೇರಿ ಬರ್ತಕ್ಕಂಥವರಾಗಿದ್ದರೋ, ಹಾಗೆ ಕ್ರಿಸ್ತನ ಬರೋಣಕ್ಕಿಂತ ಮೊದಲು ಸುವಾರ್ತೆಯನ್ನು ಮುಕ್ತಾಯಗೊಳಿಸುವಂತಹ ಸಮಯದಲ್ಲಿ ಅನೇಕರು ದೇವರಿಗೆ ತಮ್ಮ ಹೃದಯವನ್ನು ಅರ್ಪಿಸಿ ಪೂರ್ಣ ಮನಸ್ಸಿಂದ ಈ 3ನೆಯ ದೂತನ ಸಂದೇಶವನ್ನು ಅಂಗೀಕರಿಸಿಕೊಂಡು ಮಹಾಶಬ್ದದ ಈ ಸಂದೇಶಕ್ಕೆ ಕಿವಿಗೊಟ್ಟು ಬಾಬಿಲೋನನ್ನು ಬಿಟ್ಟು ಆ ತಪ್ಪಾದಂಥ ವ್ಯವಸ್ಥೆಯನ್ನು ಬಿಟ್ಟು ಕ್ರಿಸ್ತನ ನಿಜ ಸಭೆಗೆ, ಕ್ರಿಸ್ತನ ಹಟ್ಟಿಗೆ ಬರುವಂತೆಯವರಾಗಿದ್ದಾರೆ. ಯಾಕೆಂದರೆ ಕ್ರಿಸ್ತನೇ ಹಿರಿಯ ಕುರುಬನಾಗಿದ್ದಾನೆ. ನಾವೆಲ್ಲರೂ ಕುರಿಯ ಮಂದೆಗಳಾಗಿ ಚೆದರು ಹೋಗಿದ್ದೇವೆ, ಆದರೆ ಕುರುಬನಾಗಿರ್ತಕ್ಕಂತಹ ಕ್ರಿಸ್ತನು ತನ್ನ ಹಟ್ಟಿಗೆ ಮತ್ತೆ ಜನಗಳನ್ನು, ತನ್ನ ವಿಶ್ವಾಸಿಗಳನ್ನು, ತನ್ನ ಸಭಿಕರನ್ನು, ತನ್ನ ಮಕ್ಕಳನ್ನು ಮತ್ತೆ ಕರೆದುಕೊಂಡು ಬರುವಂತೆಯವನಾಗಿದ್ದಾನೆ. ಆದರೆ ನಾವು ಕ್ರಿಸ್ತನಿಗೆ ಹೃದಯಗಳನ್ನು ಒಪ್ಪಿಸಿಕೊಡಬೇಕು. ಹೌದು ಸ್ವಾಮಿ, ನಿನ್ನ ಸತ್ಯವನ್ನು ತಿಳಿದುಕೊಳ್ಳಲು ನಾನು ಹಾತೊರೆಯುತ್ತಿದ್ದೇನೆ, ನನಗೆ ನಿನ್ನ ಸತ್ಯವನ್ನು ತಿಳಿಯಪಡಿಸು ಎಂಬುದಾಗಿ ನಾವು ಪ್ರಾರ್ಥನೆಯಲ್ಲಿ ಕೇಳಿಕೊಂಡಾಗ ದೇವರು ನಿಮ್ಮ ಬಳಿಗೆ ಸತ್ಯವೇದವನ್ನು ಹರಿತಿರ್ತಕ್ಕಂತಹ ಜನರನ್ನು ಕಳಿಸುವಂಥವರಾಗಿದ್ದಾರೆ, ಸೇವಕರುಗಳು ಬರತಕ್ಕಂಥವರಾಗಿದ್ದಾರೆ, ಅವರು ನಿಮಗೆ ಸತ್ಯವನ್ನು ತಿಳಿಯಪಡಿಸುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಜೀವಿಸ್ತಕ್ಕಂಥ ನಾವು ಈ ಒಂದು 3ನೇ ದೂತನ ಸಂದೇಶಕ್ಕೆ ಕಿವಿಗೊಡಬೇಕಾಗಿದೆ. ಆತ್ಮ ಸುದ್ದಿಯುಳ್ಳವರು ಎಂದಿಗೂ ಸಹ ತಡ ಮಾಡುವುದಿಲ್ಲ. ಈ ಸತ್ಯ ಅವರ ಜೀವಿತದಲ್ಲಿ ಬಂದ ತಕ್ಷಣ ಅವರ ಹೃದಯದಲ್ಲಿ ಒಂದು ವೇಳೆ ನಾನು ಈ ಸತ್ಯವನ್ನು ಹರಿತುಕೊಳ್ಳಬೇಕೆಂಬುದಾಗಿ ಹಂಬಲಿಸ್ತಿದ್ದು ಅವರನ್ನು ಅವರು ಪರಿಶುದ್ಧಿ ಮಾಡಿಕೊಂಡು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುತ್ತಿದ್ದಂಥ ಪಕ್ಷದಲ್ಲಿ ಈ ಸಂದೇಶ ಬಂದ ತಕ್ಷಣ ಅವರು ಕ್ರಿಸ್ತನಿಗೆ ತಮ್ಮ ಹೃದಯವನ್ನು ಕೊಡುವಂಥವರಾಗಿದ್ದಾರೆ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸತ್ಯವನ್ನು ಸ್ವೀಕರಿಸಲು ನಿರ್ಧರಿಸುತ್ತಿಲ್ಲ. ಆದರೆ ಇವೆಲ್ಲವೂ ಅವರ ಜೀವನದಲ್ಲಿ ಪರಿಣಾಮ ಬೀರಿದಾಗ ಹಾಗೂ ಮಹಾಧ್ವನಿಯಿಂದ ಕೊನೆಯ ಕಾಲದಲ್ಲಿ ಎಚ್ಚರಿಕೆ ಸಂದೇಶವು ಸಾರಲ್ಪಟ್ಟಾಗ ಅವರು ಇನ್ನೂ ಹೆಚ್ಚು ತಡಮಾಡದೆ ದೃಢ ನಿರ್ಧಾರ ತೆಗೆದುಕೊಂಡು ಸತ್ಯವನ್ನು ಅಂಗೀಕರಿಸಿಕೊಳ್ಳುವರು. ಇವತ್ತು ಅನೇಕರು ಹಿಂಜರಿಸತಕ್ಕಂಥವರಾಗಿದ್ದಾರೆ. ಒಂದು ವೇಳೆ ಅನೇಕ ಕಾರಣಗಳಿರಬಹುದು, ಕುಟುಂಬದ ಒತ್ತಡವಿರಬಹುದು, ಸಮಾಜದ ವಿಚಾರಗಳಿರಬಹುದು, ಅಥವಾ ಬೇರೆ ಬೇರೆ ಕಾರ್ಯಗಳಿಂದ ಅವರು ಹಿಂಜರಿತಕ್ಕಂಥವರಾಗಿದ್ದಾರೆ. ಆದರೆ ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ, ಆ ಸಮಯದಲ್ಲಿ ಈ ಮಹಾದುನಿಯ ಕೊನೆಯ ಎಚ್ಚರದ ಸಂದೇಶ, ಈ 3ನೆಯ ದೂತನ ಸಂದೇಶವನ್ನು ನೀಡುವಾಗ ಅನೇಕರು ಯಾರಿಗೂ ಸಹ ಭಯಪಡದೆ ತಡ ಮಾಡದೆ ಅವರು ಕ್ರಿಸ್ತನ ಅಟ್ಟಿಯೊಳಕ್ಕೆ ಬರತಕ್ಕಂಥವರಾಗಿದ್ದಾರೆ, ಸತ್ಯವನ್ನು ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೆ, ತಮ್ಮ ಆತ್ಮಗಳನ್ನು ಶುದ್ಧೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಅಂಥ ಕಾಲ ಅತಿ ಶೀಘ್ರದಲ್ಲಿ ಬರತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನೀವು ಅನೇಕ ವರ್ಷಗಳಿಂದ ಸಂದೇಶವನ್ನು ಕೇಳುತ್ತಿರಬಹುದು, ಅನೇಕ ವರ್ಷದಿಂದ ಕ್ರಿಸ್ತನನ್ನು ಹಿಂಬಾಲಿಸುತ್ತಿರಬಹುದು, ಆದರೆ ಈ ಮಹಾಶಬ್ದದ 3ನೇ ದೂತನ ಒಂದು ಸಂದೇಶ, ಬಾಬಿಲೋನನ್ನು ಬಿಟ್ಟು ಬನ್ನಿರಿ, ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡಿರಿ ಅನ್ನುವಂತಹ ಸಂದೇಶ ನಿಮ್ಮ ಬಳಿಗೆ ಇವತ್ತು ಬರುವುದಾದರೆ ತಡ ಮಾಡಬೇಡಿರಿ. ಪ್ರಿಯ ಕೇಳುಗರೆ, ಸತ್ಯವೇದವನ್ನು ತೆಗೆದು ಓದಿರಿ. ಇದರ ಅರ್ಥ ಏನು ಸ್ವಾಮಿ ಎಂಬುದಾಗಿ ಆತನ ಬಳಿಯಲ್ಲಿ ನೀವು ಬೇಡಿಕೊಂಡಾಗ ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡುವಂಥವನಾಗಿದ್ದಾನೆ. ಆ ಸತ್ಯವನ್ನು ಅರಿತುಕೊಂಡಾಗ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಾಗಿದೆ. ಅದನ್ನೇ ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿದ್ದಾಗ ಹೇಳಿದ್ದು, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಇವತ್ತು ಅನೇಕರು ಸತ್ಯಕ್ಕೋಸ್ಕರ ಹಂಬಲಿಸುವಂಥವರಾಗಿದ್ದಾರೆ. ನೀವು ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯ ಖಂಡಿತವಾಗಿಯೂ ನಿಮ್ಮನ್ನು ಬಿಡುಗಡೆ ಮಾಡಿ ಆತನ ಹಟ್ಟಿಗೆ ಕರೆದುಕೊಂಡು ಬರತಕ್ಕಂಥದ್ದಾಗಿದೆ. ಒಂದು ವೇಳೆ ನೀವು ಚೆದರಿ ಹೋಗಿರಬಹುದು, ಕುರುಬನಿಲ್ಲದೆ ಕಷ್ಟಪಡುತ್ತಿರಬಹುದು, ಆದರೆ ಕ್ರಿಸ್ತನ ಬಳಿಗೆ ಬರುವಾಗ ಆತನು ನಿಮ್ಮನ್ನು ಸಂತೈಸಿ ನಿಮಗೆ ಸತ್ಯವನ್ನು ತಿಳಿಸಿ ಆತನ ಹಟ್ಟಿಗೆ ಬರಗೊಳಿಸುವಂತವನಾಗಿದ್ದಾನೆ. ಶೀಘ್ರದಲ್ಲಿಯೇ ಜಗತ್ತಿನ ಎಲ್ಲ ಜನರ ಮೇಲೆ ಕೊನೆಯ ಶೋಧನೆ ಹಾಗೂ ಪರೀಕ್ಷೆ ಬರಲಿದೆ. ಹೌದು ಪ್ರಿಯ ಕೇಳುಗರೆ, ಒಂದು ಕಾಲಘಟ್ಟ ಬರತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯವನ್ನು ಓದಬೇಕಾದರೆ ಅಲ್ಲಿ ನಮಗೆ ತಿಳಿಸಲ್ಪಟ್ಟಿರತಕ್ಕಂತಹ ಅತ್ಯಂತ ಮುಖ್ಯವಾದಂತಹ ಎಚ್ಚರಿಕೆ ವಿಚಾರಗಳಿದೆ. ಮೊದಲನೇ ಮೃಗ, ಎರಡನೇ ಮೃಗ, ಎರಡು ಸೇರಿಕೊಂಡು ಲೋಕದಲ್ಲಿರತಕ್ಕಂತಹ ಎಲ್ಲ ಜನರು, ಸ್ವತಂತ್ರರು, ದಾಸರು, ಶ್ರೀಮಂತರು, ಬಡವರು, ಎಲ್ಲರ ಜೀವಿತದಲ್ಲಿಯೂ ಸಹ ಒಂದು ಶೋಧನೆ, ಒಂದು ಪರೀಕ್ಷೆ ಬರತಕ್ಕಂಥದ್ದಾಗಿದೆ. ಈ ಪರೀಕ್ಷೆ, ಈ ಶೋಧನೆ ವೈಯಕ್ತಿಕವಾಗಿ ಬರತಕ್ಕಂಥದ್ದಾಗಿದೆ. ಅಂದರೆ ನಮ್ಮ ವೈಯಕ್ತಿಕ ನಂಬಿಕೆಯನ್ನು ದೇವರು ಪರಿಶೋಧಿಸುವಂತವನಾಗಿದ್ದಾನೆ. ಯಾರೆಲ್ಲ ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳುವುದಿಲ್ಲವೋ, ಆ ವಿಗ್ರಹಕ್ಕೆ ನಮಸ್ಕರಿಸುವುದಿಲ್ಲವೋ, ಅವರ ಎಲ್ಲರ ಜೀವಿತದಲ್ಲೂ ಸಹ ಒಂದು ಭಯಂಕರವಾದಂತಹ ವಿಚಾರ ಈ ಲೋಕದ ಜನರ ಮೇಲೆ ಈ ಮೃಗ ತರಲಿದೆ. ಅದು ಒಂದು ಪರೀಕ್ಷೆಯಾಗಿದೆ. ಅದು ಆರಾಧನೆ ವಿಚಾರದಲ್ಲಿ ಪ್ರಿಯ ಕೇಳುಗರೆ, ಯಾರೆಲ್ಲ ಆ ಮೃಗಕ್ಕೆ ನಮಸ್ಕರಿಸುವುದಿಲ್ಲವೋ, ಆ ಮೃಗದ ವಿಗ್ರಹದ ಗುರುತನ್ನು ಹಾಕಿಸಿಕೊಳ್ಳುವುದಿಲ್ಲವೋ, ಅವರೆಲ್ಲರೂ ಸಹ ಮರಣದಂಡನೆ ವಿಧಿಸತಕ್ಕಂತಹ ಕಾನೂನನ್ನು ತರತಕ್ಕಂಥದ್ದಾಗಿದೆ. ಮೊಟ್ಟ ಮೊದಲನೇ ಬಾರಿಗೆ ಕ್ರಯ ವಿಕ್ರಯವನ್ನು ಮಾಡಬಾರದು. ನೀವು ಯಾವುದನ್ನು ಸಹ ಮಾರಲು ಸಾಧ್ಯವಿಲ್ಲ, ಯಾವುದನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ, ಅಂತಹ ಕಾನೂನು ಬರತಕ್ಕಂಥದ್ದಾಗಿದೆ. ಅಂತಹ ಸಮಯದಲ್ಲಿ ನಾವು ಹೇಗೆ ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವರಾಗಿದ್ದೇವೆ? ಆರಾಧನೆ ವಿಚಾರದಲ್ಲಿ ಒಂದು ಪರೀಕ್ಷೆ ಈ ಲೋಕಕ್ಕೆ ಖಡಾಖಂಡಿತವಾಗಿ ಬರತಕ್ಕಂಥದ್ದಾಗಿದೆ. ಅದು ಪ್ರತಿಯೊಬ್ಬ ವೈಯಕ್ತಿಕ ಮನುಷ್ಯರ ಜೀವಿತದ ಮೇಲೆ ಬರಲಿದೆ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರತಕ್ಕಂಥ ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವರಾಗಿದ್ದೇವ, ಅಥವಾ ಮನುಷ್ಯನು ತನ್ನ ಹೂಯೆ ನಿಮಿತ್ತವಾಗಿ ಆತನ ಕಟ್ಟು ಕಥೆಗಳಿಂದ ಬೋಧಿಸುವಂತಹ ಸತ್ಯಕ್ಕೆ ನೀವು ಒಳಗಾಗ್ತಕ್ಕಂಥವರಾಗಿದ್ದೀರಾ? ನೀವು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. ಯಾಕೆಂದರೆ ಈಗ ನಾವು ಪರೀಕ್ಷೆ ಮಾಡಿಕೊಳ್ಳಲಿಲ್ಲ ಅಂದರೆ ಮುಂದೊಂದು ದಿನ ದೇವರು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ. ಆವಾಗ ನಾವು ಯಾವ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಲ್ಲಲು ಸಾಧ್ಯ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಯೋಚನೆ ಮಾಡೋಣ. ಅಂತಹ ಒಂದು ಪರೀಕ್ಷೆ ಸಮಯ ಬರುವಾಗ ಅಂತಹ ಸಮಯದಲ್ಲಿ ಪ್ರಾಮಾಣಿಕವಾದಂತಹ ನಿರ್ಧಾರ ಸತ್ಯಕ್ಕೋಸ್ಕರ ನಿಂತಿರತಕ್ಕಂಥ ಜನರು ಮಾಡುವಂಥವರಾಗಿದ್ದಾರೆ. ಎಲ್ಲರೂ ಸಹ ಪ್ರಾಮಾಣಿಕವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಆದರೆ ಯಾರೆಲ್ಲ ತಮ್ಮ ಆತ್ಮವನ್ನು ಶುದ್ಧೀಕರಿಸಿಕೊಂಡು ಸತ್ಯವನ್ನು ತಿಳಿದುಕೊಂಡು ಕ್ರಿಸ್ತನನ್ನು ಹಿಂಬಾಲಿಸ್ತಕ್ಕಂಥವರಾಗಿದ್ದಾರೋ ಅವರು ಪ್ರಾಮಾಣಿಕವಾಗಿ ಇದೇ ಸತ್ಯ ದೇವರು ತಿಳಿಸಿರ್ತಕ್ಕಂತಹ ಒಂದು ದೊಡ್ಡ ಸತ್ಯ ಎಂಬುದಾಗಿ ಅದಕ್ಕೆ ನಿಲ್ತಕ್ಕಂಥವರಾಗಿದ್ದಾರೆ. ಆದರೆ ಅನೇಕರು ಯಾರೆಲ್ಲ ಈ ಲಹೋದಿಕೆಯ ಗುಣಗಳನ್ನು ಹೊಂದಿರತಕ್ಕಂಥವರಾಗಿದ್ದಾರೋ ಅವರು ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ, ಉಗುರು ಬೆಚ್ಚಗಿರುವುದರಿಂದ ದೇವರು ಹೇಳುವಂಥವನಾಗಿದ್ದಾನೆ, ನಾನು ನಿನ್ನ ಬಾಯಿಂದ ಕಾರುವಂಥವನಾಗಿದ್ದೇನೆ ಎಂಬುದಾಗಿ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವ? ಬೆಚ್ಚಗಿದ್ದೇವ ಆತ್ಮಿಕವಾಗಿ, ಅಥವಾ ಉಗುರು ಬೆಚ್ಚಗಿದ್ದೇವ, ತಣ್ಣಗಿದ್ದೇವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ನಿಜವಾಗಿಯೂ ಸಹ ಸತ್ಯದಲ್ಲಿ ನಿಂತಿರ್ತಕ್ಕಂಥ ಜನರಿಗೆ ಶೋಧನೆ ಪರೀಕ್ಷೆ ಬಂದಾಗ ಅವರು ಪ್ರಾಮಾಣಿಕವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥವರಾಗಿದ್ದಾರೆ. ಯೋಬನ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಸತ್ಯಕ್ಕೋಸ್ಕರ ನಿಂತು ಎಂದಿಗೂ ಸಹ ಕ್ರಿಸ್ತನ ಸತ್ಯವನ್ನು ನಾನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ ಅವರು ನಿಲ್ಲುವಂಥವರಾಗಿದ್ದಾರೆ. ದೇವರ ವಾಕ್ಯ ಕೇಳಿ ತಾವು ಪಾಪ ಮಾಡಿದ್ದೇವೆಂದು ತಿಳಿದುಕೊಂಡವರು ರಾಜಕುಮಾರನಾದಂತಹ ಇಮ್ಮಾನುವೇಲನ ಜೊತೆ ಸೇರಿಕೊಳ್ಳುವರು. ನಿಜವಾಗಿಯೂ ಪ್ರಾಮಾಣಿಕರಾದವರು ಸತ್ಯದ ಬೆಳಕಿಗೆ ಬರುವಂಥವರಾಗಿದ್ದಾರೆ. ದೇವರ ಸಂದೇಶವು ವಾದ ವಿವಾದಗಳಿಲ್ಲದ ಬದಲಾಗಿ ಪರಿಶುದ್ಧಾತ್ಮನ ಶಕ್ತಿಯಿಂದ ಮಾತ್ರ ಸಾರಲ್ಪಡ್ತಕ್ಕಂಥದ್ದಾಗಿದೆ. ಬೀಜ ಬಿತ್ತಲ್ಪಡ್ತಕ್ಕಂಥದ್ದಾಗಿದೆ, ಆಗ ಅದು ಮೊಳಕೆ ಹೊಡೆದು ಫಲ ಕೊಡಲಿದೆ. ದೇವರ ಸೇವಕರು ಹಂಚಿದಂತಹ ಸುವಾರ್ತೆಯ ಕರಪತ್ರಗಳು, ಪುಸ್ತಕಗಳು ತಮ್ಮ ಪ್ರಭಾವ ಬೀರುವಂಥದ್ದಾಗಿದೆ. ಆದಾಗಿಯೂ ಈ ಪ್ರಭಾವಕ್ಕೆ ಒಳಪಟ್ಟವರು ಸತ್ಯವನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಳ್ಳಲು ಅಥವಾ ವಿಧೇಯತೆ ತೋರದಂತೆ ತಡೆಯಲ್ಪಟ್ಟಿದ್ದಾರೆ. ಈಗ ಬೆಳಕಿನ ಕಿರಣಗಳು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡು ಸತ್ಯವು ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಪ್ರಾಮಾಣಿಕರಾದಂತಹ ದೇವರ ಮಕ್ಕಳು ತಮ್ಮನ್ನು ಹಿಡಿದುಕೊಂಡಿದ್ದ ಬಂಧನದಿಂದ ಬಿಡಿಸಿಕೊಳ್ಳುವರು. ಕುಟುಂಬದ ಆತ್ಮೀಯ ಸಂಬಂಧ, ಸಭೆಯ ಪ್ರಭಾವ ಯಾವುದು ಸಹ ಅವರನ್ನು ಹಿಡಿಯಲು ಸಾಧ್ಯವಾಗುವುದಿಲ್ಲ. ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ಅವರಿಗೆ ಸತ್ಯವು ಬಹಳ ಅಮೂಲ್ಯವೆನಿಸುವಂತಿದಾಗಿದೆ. ಸತ್ಯಕ್ಕೆ ವಿರುದ್ಧವಾಗಿ ಎಲ್ಲರೂ ಒಟ್ಟಾಗಿದ್ದರು. ಅಪಾರ ಸಂಖ್ಯೆಯಲ್ಲಿ ಜನರು ಕರ್ತನನ್ನು ಸೇರಿಕೊಳ್ಳುವ ನಿರ್ಧಾರ ಮಾಡುವಂಥವರಾಗಿದ್ದಾರೆ ಈ ಕೊನೆಯ ಕಾಲದಲ್ಲಿ. ಪುಸ್ತಕಗಳ ಪ್ರಭಾವ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಅಂದರೆ, ಒಂದು ದಿನದಲ್ಲಿ 1,000+ ಜನರು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂಥವರಾಗಿದ್ದಾರೆ ಕೊನೆಯ ಕಾಲದಲ್ಲಿ. ಸತ್ಯವನ್ನು ಕೇಳಿ, ತಾವು ಅಡ್ವೆಂಟಿಸ್ಟ್ ಪುಸ್ತಕಗಳನ್ನು ಓದಿ ಮೊದಲನೇದಾಗಿ ಸತ್ಯ ತಿಳಿದುಕೊಂಡಿರೆಂದು ಹೆಚ್ಚಿನವರು ಸಾಕ್ಷಿ ಕೊಡುವಂಥವರಾಗಿದ್ದಾರೆ. ಕೊನೆಯ ಕಾಲದಲ್ಲಿ ಈ ಸಬ್ಬತ್ತಿನ ಸತ್ಯ ಇರಬಹುದು, ಅಥವಾ ದೇವದರ್ಶನ ಗುಡಾರದ ಸತ್ಯ ಇರಬಹುದು, ಅಥವಾ ಸತ್ತವರ ಸ್ಥಿತಿಗತಿಯ ಬಗ್ಗೆ ಇರಬಹುದು, ರಕ್ಷಣೆ ಯೋಜನೆ ಬಗ್ಗೆ ಇರಬಹುದು, ಎರಡನೇ ಬರೋಣದ ಬಗ್ಗೆ ಇರಬಹುದು, ಈ ಸತ್ಯವನ್ನು ಮೊಟ್ಟ ಮೊದಲನೇದಾಗಿ ಕೇಳುವಂತಹ ಅನೇಕರು ಇನ್ನೆಂದಿಗೂ ಸಹ ಈ ಸತ್ಯವನ್ನು ನಾವು ಕೇಳಿರಲಿಲ್ಲ, ಈಗ ಈ ಸತ್ಯ ನಮಗೆ ಬಂದಿದೆ ಎಂಬುದಾಗಿ ಕ್ರಿಸ್ತನಿಗೆ ತಮ್ಮ ಹೃದಯವನ್ನು ಕೊಟ್ಟು 1,000+ ಜನರು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳುವಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ನಿಮ್ಮ ಬಳಿಗೆ ಕರಪತ್ರಗಳು ಬರಬಹುದು, ಅನೇಕರು ಬಂದು ಸಂದೇಶವನ್ನು ತಿಳಿಸಿರಬಹುದು. ನೀವು ಇದುವರೆಗೆ ಒಂದು ವೇಳೆ ಈ ಸತ್ಯ ಬೇಡ ಎಂಬುದಾಗಿ ತಡೆ ಹಿಡಿದಿದ್ದಂಥ ಪಕ್ಷದಲ್ಲಿ ನಾವು ಜೀವಿಸುವಂತಹ ಕೊನೆಯ ಕಾಲ, ಕ್ರಿಸ್ತನ ಬರೋಣ ಶೀಘ್ರವಾಗಿದೆ. ಹಾಗಾಗಿ ಯೋಚಿಸಿರಿ ಪ್ರಿಯ ಕೇಳುಗರೆ, ಇವತ್ತೇ ಕ್ರಿಸ್ತನಿಗೆ ನಿಮ್ಮ ಹೃದಯವನ್ನು ಕೊಡಿರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಮತಿ ವೈಟಮ್ನವರು ಬರೆದಿರತಕ್ಕಂತಹ ಗ್ರೇಟ್ ಕಾಂಟ್ರವರ್ಸಿ ಪುಸ್ತಕ, ಕನ್ನಡದಲ್ಲಿ ಮಹಾ ಹೋರಾಟ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಈ ಪುಸ್ತಕದ ಪರಿಣಾಮವನ್ನು ಈಗ ಕಂಡುಬರುವಂತೆ ನಿರ್ಣಯಿಸಬೇಡಿ. ಇದನ್ನು ಓದಿದ ಕೆಲವರು ಧೈರ್ಯಗೊಂಡು ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವುದರೊಂದಿಗೆ ಈ ಸಭೆಗೆ ಸೇರಿಕೊಳ್ಳುವಂಥವರಾಗಿದ್ದಾರೆ. ಆದರೆ ಈ ಪುಸ್ತಕ ಓದಿದವರಲ್ಲಿ ಅಪಾರ ಸಂಖ್ಯೆಯ ಜನರು ಇದರಲ್ಲಿ ಮುಂದಾಗಿ ತಿಳಿಸಿರುವ ಘಟನೆಗಳು ಒಂದೊಂದಾಗಿ ನೆರವೇರುವುದನ್ನು ನೋಡಿದಾಗ ಸತ್ಯ ಸಭೆಗೆ ಸೇರಿಕೊಳ್ಳಲು ನಿರ್ಧರಿಸುವರು. ವಿಶೇಷವಾಗಿ ಪ್ರಿಯ ಕೇಳುಗರೆ, ಈ ಒಂದು ಮಹಾ ಹೋರಾಟದ ಪುಸ್ತಕವನ್ನು ನೀವು ಮನಪೂರ್ವಕವಾಗಿ ಓದುವುದಾದರೆ ಅದರಲ್ಲಿ ಮುಂದೆ ಬರತಕ್ಕಂತಹ ಅನೇಕ ಸತ್ಯಗಳನ್ನು ಕ್ರಿಸ್ತನು ನಮಗೆ ತನ್ನ ಪ್ರವಾದಿನಿ ಮೂಲಕವಾಗಿ ತಿಳಿಸಿದ್ದಾರೆ. ಹಾಗಾಗಿ ಈ ಪುಸ್ತಕವನ್ನು ನೀವು ಓದಿ ಇದರಲ್ಲಿರ್ತಕ್ಕಂಥ ಸತ್ಯವನ್ನು ಹಿಂಬಾಲಿಸುವುದಾದರೆ ನಾವು ಯಾವ ಕಾಲಘಟ್ಟದಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ, ಯಾವ ರೀತಿಯಲ್ಲಿ ಸೈತಾನ ವಂಚಿಸಲು ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ಸತ್ಯವನ್ನು ಈ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿದೆ. ಹಾಗಾಗಿ ಈ ಪುಸ್ತಕದಲ್ಲಿ ಮುಂದಾಗಿ ನಡೆಯುವುದೆಂದು ತಿಳಿಸಿರುವ ಘಟನೆಗಳಲ್ಲಿ ಕೆಲವು ನೆರವೇರಿದಾಗ ಉಳಿದವು ಸಹ ನೆರವೇರುವುದೆಂಬ ನಂಬಿಕೆ ಅವರಲ್ಲಿ ಉಂಟಾಗುವುದು. ಸುವಾರ್ತೆ ಸೇವೆಯ ಮುಕ್ತಾಯದಲ್ಲಿ ಲೋಕವು ದೇವರ ಮಹಿಮೆಯಿಂದ ಪ್ರಕಾಶಗೊಂಡಾಗ ಅನೇಕರು ದೇವರ ಆಜ್ಞೆಗಳನ್ನು ಕೈಗೊಳ್ಳಲು ನಿರ್ಧರಿಸುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ನಮ್ಮ ಕೊನೆಯ ಕಾಲದ ಉಳಿದ ಸಭೆಯ 7th Adventist ಸಭೆಯ ಪ್ರಕಟಣಾ ಸಂಸ್ಥೆಗಳು ಹಾಗೂ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೂತನ ಪ್ರಭಾವದೊಂದಿಗೆ ಸೇರಿಕೊಂಡು 3ನೇ ದೂತನ ವರ್ತಮಾನವು ಹೆಚ್ಚಿನ ಪ್ರಮಾಣದಲ್ಲಿ ಸಾರಲ್ಪಡುವುದು. ಆ ಸಂದೇಶವೇನೆಂದರೆ ಪ್ರಕಟಣೆ ಪುಸ್ತಕ 18:1-4 ತನಕ ತಿಳಿಸಲ್ಪಡುವಂತಹ ಆ ಒಂದು ಸಂದೇಶ, ಬಾಬಿಲೋನ್ ಅಂತಕ್ಕಂತಹ ಆ ತಪ್ಪಾದಂತಹ ವ್ಯವಸ್ಥೆಯನ್ನು ಬಿಟ್ಟು ಬನ್ನಿರಿ. ಯಾಕೆಂದರೆ ಬಾಬಿಲೋನ್ ಬಿದ್ದು ಹೋಗ್ತಕ್ಕಂಥದ್ದಾಗಿದೆ. ಯಾವಾಗ ಅಂದರೆ ಭಾನುವಾರ ಆಚರಣೆಯನ್ನು ಕಾನೂನಾಗಿ ಈ ಲೋಕಕ್ಕೆ ತರುವಾಗ ಬಾಬಿಲೋನ್ ಬಿದ್ದು ಹೋಗ್ತಕ್ಕಂಥದ್ದಾಗಿದೆ. ಪ್ರೊಟೆಸ್ಟೆಂಟರು ಮತ್ತು ಕಥೋಲಿಕರ ಜೊತೆ ಕೈ ಜೋಡಿಸಿ ಅಮೇರಿಕ ಸಂಸ್ಥಾನ ಮೊಟ್ಟ ಮೊದಲನೇ ಬಾರಿಗೆ ಈ ಕಾನೂನನ್ನು ತರತಕ್ಕಂಥದ್ದಾಗಿದೆ. ಆವಾಗ ಬಾಬಿಲೋನ್ ಸಂಪೂರ್ಣವಾಗಿ ಬೀಳ್ತಕ್ಕಂಥದ್ದಾಗಿದೆ. ಈ ಒಂದು ಮಹಾಶಬ್ದದ ಸಂದೇಶ ಪ್ರಿಯ ಕೇಳುಗರೆ ಅತ್ಯಂತ ಮುಖ್ಯವಾದಂಥ ಸಂದೇಶವಾಗಿದೆ. ಯಾಕೆಂದರೆ ದೇವರು ತಿಳಿಸುವಂತೆವನಾಗಿದ್ದಾನೆ. ಎಲ್ಲ ಸಭೆಗಳಲ್ಲಿಯೂ ಆತನ ಅಮೂಲ್ಯವಾದ ರತ್ನಗಳಿವೆ, ಅಂದರೆ ಆತನ ಜನಗಳಿದ್ದಾರೆ. ಅವರು ಈ ತಪ್ಪಾದಂಥ ವ್ಯವಸ್ಥೆಯನ್ನು ಬಿಟ್ಟು ಕೊನೆಯ ಕಾಲದ ಸತ್ಯ ಸಭೆಗೆ ಬರಬೇಕೆನ್ನುವುದು ಆತನ ಉದ್ದೇಶವಾಗಿದೆ. ಅದಕ್ಕೋಸ್ಕರವೇ ದೇವರು ಈ ಕೊನೆಯ ಕಾಲದಲ್ಲಿ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುವಂತೆವನಾಗಿದ್ದಾನೆ. ಆ ಎಚ್ಚರಿಕೆಯ ಸಂದೇಶವನ್ನು ಕೇಳಿದಂತಹ ಜನಗಳು ಹೇಗೆ ಪಂಚಶತಮ ಹಬ್ಬದಲ್ಲಿ ಆ ಒಂದು ಅಪೋಸ್ತಲರ ಸತ್ಯವನ್ನು ಕೇಳಿಕೊಂಡಂಥ ಜನಗಳು ಸತ್ಯವನ್ನು ಅಂಗೀಕರಿಸಿಕೊಂಡು ಸಭೆಗೆ ಸೇರಿದರೋ, ಹಾಗೆ 1,000+ ಜನರು ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಸಂದೇಶವನ್ನು ಕೇಳಿ ಕ್ರಿಸ್ತನಿಗೆ ತಮ್ಮನ್ನು ತಾವು ಒಪ್ಪಿಸಿಕೊಂಡು ಸಭೆಯಾಗಿ ಬರುವಂತಾಗಿದ್ದಾರೆ. ಪ್ರಿಯ ಕೇಳುಗರೆ, ಅಷ್ಟು ಮಾತ್ರವಲ್ಲದೆ ಈ ಒಂದು ಸಂದೇಶವನ್ನು ಕೇಳಿದಂತಹ ಜನಗಳು ಬೆರಗಾಗುವಂಥವರಾಗಿದ್ದಾರೆ. ಆ ರೀತಿಯಾಗಿ ದೇವರು ಕೊನೆಯ ಕಾಲದಲ್ಲಿ ಸತ್ಯವನ್ನು ಅನೇಕರಿಗೆ ತಿಳಿಸಲು ನಮ್ಮನ್ನು ನಿಮ್ಮನ್ನು ಉಪಯೋಗಿಸುವಂಥವನಾಗಿದ್ದಾನೆ. ಈ ಕೊನೆಯ ಎಚ್ಚರಿಕೆಯ ಒಂದು ಶಬ್ದ ಮಹಾ ಅಧಿಕಾರದಿಂದ ಎಲ್ಲ ಕಡೆ ಸಾರಲ್ಪಡ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಈ ಸತ್ಯವನ್ನು ತಿಳಿಸಬೇಕೆಂಬುದಾಗಿ ಹಂಬಲಿಸತಕ್ಕಂಥವರಾಗಿದ್ದಾರೋ ಪರಿಶುದ್ಧಾತ್ಮನು ಅವರನ್ನು ಹರ್ಯನನ್ನಾಗಿಯೂ ದಕ್ಷರನ್ನಾಗಿಯೂ ಮಾಡುವಂತನಾಗಿದ್ದಾನೆ. ಏನು ತಿಳಿಯದಂತಹ ಅವಿದ್ಯವಂತರು ಮಕ್ಕಳು ಈ ಒಂದು ಸುವಾರ್ತೆಯನ್ನು ಸಾರುವಂತವರಾಗಿದ್ದಾರೆ. ಈ ಸಂದೇಶವನ್ನು ಅನೇಕರಿಗೆ ಎಚ್ಚರಿಕೆ ಸಂದೇಶವಾಗಿ ನೀಡುವಂತವರಾಗಿದ್ದಾರೆ. ಆದರೆ ಯಾರೆಲ್ಲ ತಮ್ಮನ್ನು ತಾವು ಸುದ್ದಿ ಮಾಡಿಕೊಂಡು ಕ್ರಿಸ್ತನ ಬರವಣಕ್ಕೋಸ್ಕರ ಕಾದುಕೊಂಡಿರ್ತಕ್ಕಂಥವರಾಗಿದ್ದಾರೋ ಅವರನ್ನು ಆತನು ಈ ಕೊನೆಯ ಕಾಲದಲ್ಲಿ ಉಪಯೋಗಿಸುವಂತೆನಾಗಿದ್ದಾನೆ. ಅನೇಕ ಪುಸ್ತಕಗಳ ಮುಖಾಂತರವಾಗಿ ಈ ಸತ್ಯವನ್ನು ತಿಳಿದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಇವತ್ತು ನೀವು ಈ ಮಹಾಶಬ್ದದ ಸಂದೇಶ ಏನೆಂಬುದಾಗಿ ಅರಿತುಕೊಂಡಿದ್ದಂಥ ಪಕ್ಷದಲ್ಲಿ ನೀವು ನಿಮ್ಮನ್ನು ನೀವು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮನ ವರಕ್ಕೋಸ್ಕರ ಆತನು ಎಲ್ಲರ ಮೇಲೆ ಆತ್ಮನ ಸುರಿಸುತ್ತೇನೆ ಎಂದು ಹೇಳಿರ್ತಕ್ಕಂತಹ ಆ ಬಲಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ಆಗ ದೇವರು ನಿಮ್ಮನ್ನು ಸಹ ಈ ಮಹಾಶಬ್ದದ ಸಂದೇಶವನ್ನು ಸಾರಲು ಉಪಯೋಗಿಸುವಂತವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದುವರೆದು ನಾವು ಇನ್ನೊಂದು ಹೊಸ ವಿಚಾರದೊಂದಿಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಕಲಿತುಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭು. ಈ ಒಂದು ಸಂದೇಶ ಸ್ವಾಮಿ, ಮಹಾಶಬ್ದದ ಸಂದೇಶ ಸಕಲ ಕುಲ ಭಾಷೆ ಜನಾಂಗಗಳಿಗೆ ತಲುಪಬೇಕಾಗಿದೆ. ಅಪ್ಪ, ಇಷ್ಟು ದಿನಗಳ ಕಾಲ ಈ ಮಹಾಶಬ್ದದ ಸಂದೇಶವನ್ನು ಕೇಳಿರ್ತಕ್ಕಂಥ ಮಕ್ಕಳ ಹೃದಯದಲ್ಲಿ ಮಾತನಾಡು. ಈ ಸತ್ಯವನ್ನು ಅರಿತುಕೊಂಡು ಅವರು ಮಾತ್ರ ಅಲ್ಲ ಅನೇಕರಿಗೂ ಈ ಸತ್ಯವನ್ನು ತಿಳಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರನ್ನು ಕರೆದುಕೊಂಡು ಬರುವ ಹಾಗೆ ಸಹಾಯ ಮಾಡಿ ಎಂಬುದಾಗಿ ನೀನು ಪ್ರಾರ್ಥಿಸ್ತೇನೆ ಸ್ವಾಮಿ. ಇದರ ಬಗ್ಗೆ ಗೊಂದಲಗಳಿದ್ದಂಥ ಪಕ್ಷದಲ್ಲಿ ನಿನ್ನ ಆತ್ಮನ ಮುಖಾಂತರವಾಗಿ ಕೇಳುಗರ ಹೃದಯದಲ್ಲಿ ಮಾತನಾಡು. ಆ ನಿಮಿತ್ತವಾಗಿ ಸತ್ಯವನ್ನು ಅರಿತುಕೊಂಡು ಸಂಪೂರ್ಣವಾಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡು. ಅಪ್ಪ, ಸ್ವಂತ ಬಲ ಜ್ಞಾನದಿಂದಲ ಆತ್ಮನಿಂದಲೇ ಎಲ್ಲವೂ ಸಾಧ್ಯ ಎಂಬುದನ್ನು ಅವರು ಅರಿತುಕೊಂಡು ನಿನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ಹಾಗೆ ಅವರನ್ನು ಬದಲಾಯಿಸು, ನಿಮ್ಮ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಬೆಲೆಯುಳ್ಳದು ಆತನ ಪ್ರೀತಿಯು ಬೆಲೆಯುಳ್ಳದು 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 ಆತನ ಪ್ರೀತಿಯು ಬೆಲೆಯುಳ್ಳದು ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು ಆತನ ಪ್ರೀತಿಯು ಬೆಲೆಯುಳ್ಳದು.